यदिदं तव भक्तानाम् अस्माकम् ಅರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಮಧುವಿದ್ಯೆಯಲ್ಲಿ ಸ್ತನಯತ್ನ ನೋಡಿದ್ದೀವಿ ನಾವು. ಸ್ತನಯತ್ನದಿಂದ ಆ ಗುಡುಗು ಗುಡುಗು ಅಂದ್ರೆ ಹಾಗೆ ಒಳಗೆ ವಾಯುದೇವರು ಅವರು ಗುಡುಗುತ್ತಾ ಇರ್ತಾರ, ಆ ಒಂದು ಶಬ್ದ ಕೇಳುತ್ತ ಅದು ನೋಡಿದ್ದೀವಿ. ಅದು ನೋಡಿದಾಗ ನೆಕ್ಸ್ಟ್ ಬಂದು ಆ ಗುಡುಗಲ್ಲೇ ಒಂದು ಇನ್ನೊಂದು ಅಂಶ ಏನು ಅಂದ್ರೆ ಅದು ನೋಡಿದ್ದೀವಿ. ಆ ಮಂತ್ರಗಳು ಋಷಿಗಳಿಗೆ, ಆ ಒಂದು ಮಂತ್ರ ದ್ರಷ್ಟರಿಗೆ, ದೇವತೆಗಳಿಗೆ ಆ ಮಂತ್ರ ಅಲ್ಲಿ ಸ್ಫುರಣೆ ಆಗತ್ತೆ. ಒಳಗಿಂದ ಸ್ಫುರಣೆ ಮಾಡಿಸ್ತಾರೆ ವಾಯುದೇವರು. ಸ್ಫುರಣೆ ಮಾಡೋದು ಒಂದು, ಇನ್ನೊಂದು ಆ ಒಂದು ಶಬ್ದಗಳಿಗೆ ಭಗವತ್ ಪರವಾದ ಅರ್ಥ, ಆ ಒಂದೊಂದು ಮಂತ್ರಕ್ಕೇನು ಏನೇನು ಅರ್ಥ ಅಂಬೋದು ಅದು ಸಹಿತವಾಗಿ ಅವರಿಗೆ ಒಳಗಿಂದ ಆ ಒಂದು ನಾದ ಕೇಳಿಸತ್ತ ಅಂತ ಅಲ್ಲಿ ತನೆಯತ್ನು ಅಂಬೋದು ಶಬ್ದ ಸೌವರ ಅಂಬೋದು ಹೇಳಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಆದ ಮೇಲೆ ಏನು ಬರುತ್ತೆ? ಮಿಂಚೆ ಆಯ್ತು, ಗುಡುಗ ಆಯ್ತು. ಗುಡುಗ ಆದ ಮೇಲೆ ಬರೋದು ಏನು ಅಂದ್ರೆ ಮಳೆ ಬರಬೇಕು, ವರ್ಷ ಬರಬೇಕು. ವರ್ಷ ಏನು ಬರುತ್ತೆ ಅಂದ್ರೆ ವರ್ಷ ರೂಪದಿಂದ ಆ ಒಂದು ಲಕ್ಷ್ಮೀ ದೇವಿಯೇ ಬರ್ತಾಳಂತೆ. ಎಲ್ಲಿ ಬರ್ತಾಳೆ ಇವಳು ಅಂದ್ರೆ ಈ ಪ್ರತೀಕ ಏನ್ ಹೇಳ್ತಾರಂದ್ರೆ ಆಕಾಶ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಪ್ರಸಿದ್ಧವಾಗಿ ಆಕಾಶ ಶಬ್ದದಿಂದ ಈ ಒಂದು ಭಗವದ್ಗೀತೆ ಓದೋವಾಗ್ಲು ಕೂಟಸ್ಥ ಅಂತಾನೆ ಕರೀತಾನೆ. ಆಕಾಶ ಅಂದ್ರೆ ಲಕ್ಷ್ಮೀ ದೇವಿಯನ್ನ ಹೇಳ್ತಾರೆ. ಇದು ಏನ್ ಆಕಾಶ ನೋಡೋಣ. ಆಕಾಶ ಯಾತಕ್ಕೆ ಇಷ್ಟು ಬಂದ ಮೇಲೆ ಆಕಾಶ ಯಾತಕ್ಕೆ ಅಂದ್ರೆ ಆಕಾಶದ ಮಹಿಮೆಯನ್ನು ಹೇಳ್ತಾರೆ. ಆಕಾಶ ಇಷ್ಟು ಇರಬೇಕಂದ್ರೆ ಭೂಮಿಯಿಂದ ಶುರು ಮಾಡಿ ಈ ಒಂದು ಸ್ತನಯತ್ನು ಮಿಂಚು ಗುಡುಗು ಏನೇ ತಕೊಂಡ್ರು ಎಲ್ಲವೂ ಇರ್ಲಕ್ಕೆ ಒಂದು ಸ್ಥಳ ಬೇಕು. ಆ ಒಂದು ಸ್ಥಳ ಬೇಕು ಅಂದ್ರೆ ಆ ಒಂದು ಪ್ರಕೃತಿ ನಿರ್ಮಿತವಾದದ್ದು ಒಂದು ಬೇಕೇ ಬೇಕು. ಇದು ಯಾವತ್ತೂ ಇರಬೇಕು. ಆಕಾಶ ಅಂಬೋದು ಸೃಷ್ಟಿಯಲ್ಲಿ ಹುಟ್ಟತ್ತ ಅಂತ ಭೂತಾಕಾಶಕ್ಕೆ ಹೇಳ್ತೀವಿ ಹೊರತು ಅವ್ಯಾಕೃತ ಆಕಾಶ ಅಂಬೋದು ಆ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡೋದು ಇಲ್ಲ. ಸ್ಪೇಸ್ ಅಂಬೋದು ನಿತ್ಯವಾಗಿರುವಂತ ಆ ಒಂದು ಅವ್ಯಾಕೃತ ಅಂತ ಅದು ಕಣ್ಣಿಗೆ ಕಾಣಿಸೋದು ಇಲ್ಲ, ಯಾವತ್ತೂ ಇರುವಂತ ಅನ್ಚೇಂಜಿಂಗ್ ಆಗಿರುವಂತ ಒಂದು ವಸ್ತು, ಆ ಒಂದು ಜಾಗ ಎಲ್ಲವೂ ಇರ್ಲಕ್ಕೆ ಒಂದು ನೆಲೆ, ಅದನ್ನ ಆಕಾಶ ಅಂತ ಹೇಳ್ತಾರೆ. ಸೊ ಅಂತ ಎಂಟಿಟಿ ಯಾರು ಇರಬೇಕಂದ್ರೆ ಯಾವತ್ತೂ ಇರುವಳು ಇರಬೇಕು, ಯಾವತ್ತೂ ಎಲ್ಲಿನೂ ಇರಬೇಕು. ಯಾಕೆಂದ್ರೆ ಇವಾಗ ವಾಯುದೇವರಿಗೆಲ್ಲ ಆಕಾಶ ಶಬ್ದದಿಂದ ಯಾಕೆ ಹೇಳಬಾರ್ದು ಅಂದ್ರೆ ವಾಯುದೇವರಿಗೆ ಆ ಒಂದು ಮೋಕ್ಷಕ್ಕೆ ಈ ಒಂದು ವಾಯುದೇವರು ಆ ವಾಯುದೇವರು ಬ್ರಹ್ಮನಾದ್ರೆ ಅವರು ಮೋಕ್ಷಕ್ಕೆ ಹೋದ ಮೇಲೆ ಇಲ್ಲಿ ಅವರು ಇರೋದಿಲ್ಲ. ಸಂಸಾರಕ್ಕೆ ಸಂಸಾರದಲ್ಲಿ ಅಭಿಮಾನಿತ್ವವೋ ಸಂಸಾರದಲ್ಲಿ ಅವರಿಗೆ ಯಾವತ್ತೂ ಏನೂ ಇರಲ್ಲ. ಬೇರೆ ಲಕ್ಷ್ಮೀನಾರಾಯಣ ತತ್ವಗಳು ಮಾತ್ರ ಅಲ್ಲಿನೂ ಇದ್ದ ಮುಕ್ತಿಯಲ್ಲಿ ಮುಕ್ತ ಸ್ಥಾನದಲ್ಲಿನೂ ಇದ್ದಾರೆ, ಸಂಸಾರ ಸ್ಥಾನದಲ್ಲಿನೂ ಇದ್ದಾರೆ, ಎಲ್ಲಾ ಕಡೆನೂ ಇದ್ದಾರೆ, ಎಡಬಿಡದ ಎಲ್ಲಾ ಕಡೆ ಕಾಲ ದೇಶ ಎಲ್ಲ ಗುಣ ಎಲ್ಲದಲ್ಲಿನೂ ಇದ್ದಾರೆ. ಸೊ ಅದಕ್ಕೆ ಆಕಾಶ ಅಂಬೋದಲ್ಲಿ ಲಕ್ಷ್ಮಿಯನ್ನ ಇಟ್ಟುಕೊಳ್ತಾರೆ. ಸೊ ಈ ಆಕಾಶ ಅಂಬೋದಕ್ಕೆ ಏನರ್ಥ ಅಂತ ಹೇಳ್ತಾರೆ ಅಂದ್ರೆ ಮೂರರ್ಥ ಹೇಳ್ತಾರೆ. ಆಕಾಶ ಅಂದ್ರೆ ಕಾಶ ಅಂದ್ರೆ ಪ್ರಕಾಶ ಅಂತ ಅರ್ಥ. ಆ ಅಂತ ಹೇಳುವಾಗ ಚಂದಾಗ ಪ್ರಕಾಶ ಅಂದ್ರೆ ಚಂದಾಗ ಪ್ರಕಾಶ ಅಂದ್ರೆ ಆ ಒಂದು ಆ ಪ್ರಕಾಶಕ್ಕೆ ನೆಳಲು ಅಂಬೋದೇ ಇಲ್ಲ. ಅಂತ ಒಂದು ಪ್ರಕಾಶದಿಂದ ಅವಳು ಆಕಾಶ ಅಂದ್ರೆ ಏನೋ ಜಡವಾಗಿ ಇರುವಂತದ್ದು ಒಂದು ಇದ್ದೇ ಇದೆ, ಅಲ್ಲಿ ಅವಳು ಹಬ್ಬಿದ್ದಾಳೆ ಎಲ್ಲಾ ಕಡೆನು ಇದ್ದು. ಅವಳು ಹೇಗಿದ್ದಾಳೆ ಅಂದ್ರೆ ಆಕಾಶ ಅಂದ್ರೆ ಎಲ್ಲವನ್ನೂ ಅವಳು ಎಲ್ಲವನ್ನೂ ಆ ಪ್ರಕಾಶ ರೂಪದಿಂದ ಇದ್ದಾಳೆ. ಇದು ನಾವು ತಿಳ್ಕೊಂಡ್ರೆ ಅವಳು ಪ್ರಕಾಶ ರೂಪದಿಂದ ಈ ಆಕಾಶದಲ್ಲಿ ಇದ್ದಾಳೆ ಅಂತ ತಿಳ್ಕೊಂಡ್ರೆ ನಮಗೇನು ಆ ಒಂದು ಪ್ರಕಾಶ ಅಂದ್ರೆ ಪ್ರಕಾಶ ಅಂದ್ರೆ ಅದೇನಿಲ್ಲಿ ಜ್ಞಾನ, ನಮಗೇನು ಆ ಜ್ಞಾನವನ್ನು ಅವಳು ಕೊಡ್ತಾಳಂತ ಆ ಒಂದರ್ಥ. ಇನ್ನೊಂದು ಈ ಆಕಾಶ ಅಂಬೋದಕ್ಕೆ ಆಕಂ ಆಶಂ ಅಂತ ಆ ಎರಡು ಕಡೆನೂ ಇಟ್ಕೊಳ್ಳೋದು, ಕಂ ಅಶಂ ಎರಡು ಕಡೆ ಇಟ್ಕೊಳ್ಳೋದು. ಏನಿದೆ ಅರ್ಥ ಅಂದ್ರೆ ಇದ್ದು ಏನು ಮಾಡ್ತಾಳೆ ಅವನು ನಮ್ಗೆ, ಅವಳು ನಮ್ಗೆ ಪ್ರಕಾಶವನ್ನು ಕೊಡ್ತಾ ಇದ್ದಾಳೆ. ಪ್ರಕಾಶ ಕೊಡ್ತಾಳೆ ಅಂದ್ರೆ ಏನರ್ಥ? ನಮ್ಗೇನೋ ಪ್ರಕಾಶ ಬರುತ್ತೆ, ಜ್ಞಾನ ಬರುತ್ತೆ. ಜ್ಞಾನ ಬರೋದು ಯಾತಕ್ಕೆ? ಸುಖ ನಮ್ಗೆ, ನಮ್ಗೆ ಬೇಕಾದ್ದು ಜೀವನದಲ್ಲಿ ನಾವು ಎಲ್ಲವೂ ಮಾಡೋದು ಆನಂದಕ್ಕೋಸ್ಕರ ಮಾಡ್ತೀವಿ. ಸೊ ಆ ಆನಂದ ಆಕಂ ಅಂದ್ರೆ ಆ ಸಮಂತ ನಮ್ಮ ಜೀವಕ್ಕೆ ಎಷ್ಟೆಷ್ಟು ಆನಂದ, ಅಥವಾ ಈ ಸಂಸಾರದಲ್ಲೇ ನಮ್ಗೆ ಎಷ್ಟೆಷ್ಟು ಆನಂದ ಸಿಕ್ಕಬೇಕು ಅಷ್ಟು ಆನಂದವನ್ನು ಕೊಡ್ತಾಳಂತ. ಆನಂದ ಕೊಡೋದು ಒಂದು, ಕೊಟ್ಟರೂ ನಮ್ಗೆ ಏನ್ ಮಾಡೋದನ್ನು ಗೊತ್ತಿಲ್ಲ. ಆನಂದಕ್ಕೆ ಸಮಟೈಮ್ಸ್ ಇರುತ್ತೆ, ಅದನ್ನ ನಾವೇ ಹೇಳ್ತೀವಿಲ್ಲ, ವಿ ಡೋಂಟ್ ನೋ ಹೌ ಟು ಎಂಜಾಯ್, ವಿ ಹ್ಯಾವ್ ಎವ್ರಿಥಿಂಗ್,
ನಮ್ ಕಡೆ ಎಲ್ಲಾ ಇದೆ. ಏನೋ ಮನಸ್ಸಲ್ಲಿ ಏನೋ ದುಃಖ ದುಃಖವಾಗಿ ಎಲ್ಲ ಮನೇಲಿ ಮಾಡಿ ಇಟ್ಟಿರ್ತೀವಿ, ಮತ್ತೆ ಏನೋ ದುಃಖ ದುಃಖ ದುಃಖವಾಗಿ ಬರ್ತಾ ಇದ್ದಂತೀವಿ. ಅಂದ್ರೆ ಆನಂದ ಇರೋದು ಒಂದು, ಆನಂದವನ್ನ ಅನುಭವ ಮಾಡೋದು ಒಂದು, ಆನಂದವನ್ನ ಅವಳು ನಮಗೆ ಉಣಿಸಬೇಕಂತ. ಅವಳು ಉಣಿಸಿದ್ರೇನೆ ಅಂದ್ರೆ ಜೀವಕ್ಕೆ ಸ್ವತಂತ್ರ ಇಲ್ಲ ನೋಡಿ. ಲಕ್ಷ್ಮೀದೇವಿ ತಾಯಿ, ತಾಯಿ ಉಣಿಸಬೇಕು, ತಾಯಿ ಮೂಲಕವಾಗ ಅಲ್ಲಿ ಭಗವಂತ ಇದ್ದು ನಮ್ಗೆ ಉಣಿಸಬೇಕು ಅವನು ಬಿಂಬರೂಪದಿಂದ. ಅದಕ್ಕೆ ಲಕ್ಷ್ಮಿ ಮಾತ್ರ ಪ್ರತೀಕ ಅಂತ ಹೇಳ್ತಾರೆ. ಎಲ್ಲಿದ್ದರೂ ಅವನು ಲಕ್ಷ್ಮಿಯನ್ನ ಪ್ರತೀಕವಾಗಿ ಇಟ್ಟುಕೊಂಡೇ ಎಲ್ಲಾ ಕೆಲಸವೂ ಮಾಡ್ತಾನೆ. ಸೊ ಈ ಲಕ್ಷ್ಮಿ ಹೊರಗಡೆ ಆಕಂ ಸುಖವನ್ನ ಕೊಡ್ತಾಳೆ, ಫಸ್ಟ್ ಜ್ಞಾನ ಕೊಡ್ತಾಳೆ, ದೀಪ ರೂಪದಿಂದ ಜ್ಞಾನ ಕೊಡ್ತಾಳೆ, ಆಮೇಲೆ ಆ ಜ್ಞಾನದಿಂದ ಸುಖ ಬರುತ್ತೆ. ಆ ಸುಖವನ್ನ ಉಣಿಸಬೇಕು. ಅಶ್ನತೆ ಅಶ 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 ಅಂದ್ರೆ ಉಣ್ಣೋದು, ಅಶ್ನ ಅಂತ ಹೇಳ್ತೀವಿ, ಅಶನ ಅಂತ ಹೇಳ್ತೀವಲ್ಲ, ಉಣಿಸ್ತಾಳ. ಆ ಆನಂದವನ್ನ ಅನುಭವಕ್ಕೆ ತಂದು ಕೊಡ್ತಾಳ ಅವಳು. ಉಣಿಸ್ತಾಳ ಅಂದ್ರೆ ಲಿಟ್ರಲಿ ಉಣಿಸೋದಿಲ್ಲ, ಅನುಭವಕ್ಕೆ ಬರುವಂತೆ. ಯು ಆರ್ ಎಂಜಾಯಿಂಗ್ ಇವನ್ ಒಂದು ಚಿಕ್ಕ ವಿಷಯ ಇದ್ರು ಯು ಆರ್ ಏಬಲ್ ಟು ಎಂಜಾಯ್. ಕೆಲವರಿಗೆ ಅದು ಬಂದ್ಬಿಡುತ್ತೆ, ಕೆಲವ್ರಿಗೆ ಎಷ್ಟೇ ಇದ್ರು ಅದು ಬರೋದಿಲ್ಲ, ಏನೋ ಒಂದು ಭಯ ದುಃಖ ಇದ್ದೇ ಇರುತ್ತೆ. ಸೊ ಹಾಗಿಲ್ಲ, ಹಂಗೆ ಅದನ್ನ ಕೊಡ್ತಾಳಂತ. ಅದು ಮಾತ್ರ ಇಲ್ಲ, ಇನ್ನೊಂದು ಪದಚ್ಛೇದನ ಮಾಡ್ತಾರೆ ಆಚಾರ್ಯರು. ಇದನ್ನ ಚಾಂದೋಗ್ಯ ಭಾಷೆಯಲ್ಲಿ ಮಾಡಿ ತೋರಿಸಿದ್ದಾರೆ, ಕೊನೆಯ ಅಧ್ಯಾಯದಲ್ಲಿ ಮಾಡಿ ತೋರಿಸಿದ್ದಾರೆ. ಇದರಿಂದ ಆ ಅಂದ್ರ ಸಮಂತ ಆ ಹೇಳೋವಾಗೆ ಬಾಯಿ ಫುಲ್ಲಾಗಿ ತೆಗಿತೀವಲ್ಲ ಅಂದ್ರೆ ಕಂಪ್ಲೀಟ್ ಅಂತಾನೆ ಅರ್ಥ ಅದಕ್ಕೆ. ಸೊ ಸಮಂತ ಅಂತ ಅರ್ಥ ಕಂಪ್ಲೀಟ್ ಆಗಿ. ಕಾಮ ಕಮ್ ಇಲ್ಲ ಇವಾಗ, ಕಾಮ ಎಲ್ಲಾ ಬಯಕೆಗಳು. ಎಲ್ಲಾ ಬಯಕೆ ಅಂದ್ರೆ ಏನು, ಕಾರ್ ಬೇಕು, ಬಂಗ್ಲಾ ಬೇಕು ಎಂಬ ಬಯಕೆನೂ ಆಯ್ತು, ಅದು ಬರುತ್ತೆ. ಬಟ್ ಬಯಕೆ ಇನ್ನು ತಿಳ್ಕೋಬೇಕು, ಭಗವಂತನ ಬಗ್ಗೆ ತಿಳ್ಕೋಬೇಕು. ವಾಟ್ ಇದಾದ ಮೇಲೆ ಇನ್ನೊಂದು ಏನು, ಇನ್ನೂ ಏನೇನ್ ಮಾಡ್ಬೇಕು, ಪೂಜೆ ವಿಧಾನ ಏನೇನೆಲ್ಲ ಮಾಡ್ಬೇಕು ಅಂತ ತಿಳ್ಕೋಬೇಕು. ಅಥವಾ ಆ ಜ್ಞಾನ ಇನ್ನು ಈ ಚಾಪ್ಟರ್ ಆಯ್ತು, ಇನ್ನೊಂದು ಚಾಪ್ಟರ್, ಈ ಗ್ರಂಥ ಆಯ್ತು, ಇನ್ನೊಂದು, ಅಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಏನ್. ಸೊ ಆ ತಿಳ್ಕೊಳ್ಳುವಂತ ಜಿಜ್ಞಾಸ, ಶ್ರವಣ ಜಿಜ್ಞಾಸ ಅಂದ್ರೆ ಶ್ರವಣ ಮನನ ಜ್ಞಾನ ಮೂರು ಇರೋದು ಜಿಜ್ಞಾಸ ಅಂತ ಹೇಳ್ತೀವಿ. ಆ ಬಯಕೆ, ಆ ಕಾಮನೆ, ಇದ್ರ ಒಳ್ಳೆ ಭಗವಂತನ ಬಗ್ಗೆ ಕಾಮನೆಯನ್ನ ಕೊಡ್ತಾಳಂತ. ಕೊಡೋದು ಮಾತ್ರ ಅಲ್ಲ, ಕೊಡ್ತಾಳೆ. ಇವತ್ತು ಇದೆ ನಮ್ಗೆ, ನಾಳೆ ಇದ್ದು ಎಲ್ಲ ಪೂಜೆನು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಎಲ್ಲ ಪೂಜೆನ ಮಾಡ್ಬೇಕು, ಎಲ್ಲ ತಿಳ್ಕೊಂಡು ಮಾಡ್ಬೇಕು, ಎಲ್ಲ ಇದೆಲ್ಲ ನೆನಪಿಗೆ ಬರಬೇಕು, ಎಲ್ಲ ಇದೆ ನಮ್ಗೆ. ಬಟ್ ಆ ಟೈಮ್ಗೆ ಅದು ಬರೋದೇ ಇಲ್ಲ ನಮ್ಗೆ. ನಾಳೆ ಸಂಕಲ್ಪ ಮಾತ್ರದಲ್ಲಿ ನಿಂತು ಬಿಡ್ತೀವಿ. ಏನೋ ವಿಘ್ನಗಳು ಏನೋ ಬಂದ್ಬಿಡುತ್ತೆ ನಮ್ಗೆ ಮಾಡ್ಬೇಕು ಅಂತ ಇದನ್ನು, ಏನೋ ವಿಘ್ನಗಳು ಅನೇಕ ರೂಪದಿಂದ ಬಂದ್ಬಿಡುತ್ತೆ. ಇದು ಇಲ್ಲದಂತೆ ಅದನ್ನ ಉಳಿಸ್ತಾಳಂತ. ಆ ಒಂದು ಬಯಕೆಯನ್ನ ಕೊಡೋದು ಮಾತ್ರ ಇಲ್ಲ, ಅದೇ ಎಲ್ಲರ ಜೀವನದಲ್ಲಿನು ಇದಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶಾಸ್ತ್ರ ವಿಷಯದಲ್ಲಿ ಆ ಒಂದು ಬಯಕೆ, ಯಾರಿಗೆ ಗಾಢವಾದ ಬಯಕೆ ಇದೆಯೋ ಅವ್ರಿಗೆ ಬೇಕಾದದೆಲ್ಲ ತಂದು ಅವಳೇ ಉಣಿಸ್ತಾಳಂತ, ಉಣಿಸುವಂತೆ ಮಾಡ್ತಾಳಂತ. ಅದು ಬಂದೇ ಬರತ್ತ ಅಂತ ಹೇಳ್ತಾರೆ ಶಾಸ್ತ್ರ ವಿಷಯದಲ್ಲಿ ಅಂತೂ. ಸೊ ಹೀಗೆ ಅವಳು ಆಕಾಶ ರೂಪದಿಂದ ಹೊರಗೆ ಇದ್ದಾಳಂದ್ರೆ ಅವಳಲ್ಲಿ ಇದು ಹೈಗ್ರಿಯರ ರೂಪದಿಂದ ಇಲ್ಲಿ ಆನಂದ ಕೊಡ್ತಾ ಇದ್ದಾಳ. ಒಂದೊಂದನ್ನು ಉಣಿಸ್ತಾ 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 ಇದ್ದಾಳಂದ್ರೆ ಅಲ್ಲಿ ಆನಂದ 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 ಬರುತ್ತೆ. ಎಲ್ಲಿ ಜ್ಞಾನದಿಂದ, ನಾವು ಜ್ಞಾನದ ಬಗ್ಗೆನೆ ಮಾತಾಡ್ತೀವಿ, ಬಿಕಾಸ್ ಜ್ಞಾನ ಬಂದ್ರೆ ಉಳಿದದೆಲ್ಲ ಲೌಕಿಕದೆಲ್ಲ ಬರತಾ ಹೋಗತ್ತ. ಅದು ಇದ್ದೇ ಇದೆ, ಅದು ಫಲ ಇದ್ದೇ ಇದೆ. ಸೊ ಇದು ಮೂಲ ಮುಖ್ಯವಾದ ಫಲ ಹೇಳಿದ್ರೆ ಉಳಿದ ಫಲಗಳು ಬಂದೇ ಬಂದ್ಬಿಡುತ್ತೆ ನಮ್ಗೆ. ಸೊ ಲೌಕಿಕದಲ್ಲಿನೂ ಅದನ್ನ ನೀವು ಅನ್ವಯಿಸಬಹುದು, ಬಿಕಾಸ್ ಹರಿಕಾಂಸಾರದಕ್ಕೆ ಎರಡು ಅರ್ಥವು. ಲೌಕಿಕದಲ್ಲಿನೂ ಕಷ್ಟವನ್ನು ತೆಗಿತಾರೆ ದೇವರು. ಸೊ ಹಾಗೆ ಆಕಾಶ ರೂಪದಿಂದ ಇದ್ದು ಆ ಆನಂದ ಜ್ಞಾನ ಕೊಟ್ಟು ಆ ಆನಂದವನ್ನ ಕೊಡ್ತಾನೆ. ಅಲ್ಲಿ ಆನಂದ ಆಗತ್ತಾ, ಅಯ್ಯೋ ಹರಿತಾಂಸಾರ ನೀವು ಓದೋವಾಗ ನಿಮ್ಗೆ ಏನೋ ಒಂದು ಆನಂದ ಆಯ್ತಾ, ಆ ಆನಂದ ಆ ಹೈಗ್ರೀವ ರೂಪದಿಂದ ಜ್ಞಾನ ಕೊಟ್ಟು ಆನಂದ ಕೊಡ್ತಾ ಉಣಿಸ್ತಾ ಇದ್ದಾನ ಅಂತ ಅಲ್ಲಿ ಆಕಾಶ. ಮತ್ತು ಒಳಗೆ ಯಾವ ರೂಪದಿಂದ ಇದ್ದಾಳ, ಹೊರಗಡೆ ಆಕಾಶ ಇಷ್ಟ ಆಯ್ತು, ಒಳಗಡೆ ಹೇಗಿದ್ದಾಳಂದ್ರೆ ಇಲ್ಲಿ ಹೇಳ್ತಾರೆ, ವಿಶೇಷವಾಗಿ ಹೇಳ್ತಾರೆ. ಇಲ್ಲಿ ನೀವು ಜ್ಞಾನ ಕೊಟ್ಟು ಆನಂದ ಉಣಿಸೋದು ಎಲ್ಲ ಇದೆ, ಏನು ಆನಂದ, ಎಲ್ಲಿ ಇದು ಆಕಾಶ, ಎಲ್ಲಿ ಇದೆ ಈ ಆಕಾಶ ಅಂದ್ರೆ ನಮ್ಮ ದೇಹ ಪೂರ ಆಕಾಶ ಇದೆ ಹಾಗ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆಕಾಶ ಅಂತ ನಾವು ಹೇಳೋದು ಹೃದಯ ಆಕಾಶ ಅಂತ ಹೇಳ್ತಾರೆ. ಅಂದ್ರೆ ನಾವು ಪೂಜೆ ಮಾಡುವಾಗ, ಇವಾಗ ನಿನ್ನೆ ಒಂದು ಇವತ್ತು ನಿನ್ನೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ, ಹೆಂಗಸರು ನಾವೇ ಮಾಡ್ತಾ ಇದ್ದೀವಿ. ಮಾಡೋವಾಗ ಫಸ್ಟ್ ಆವಾಹನ ಮಾಡಿ ಅಂತ ಹೇಳ್ತೀವಿ, ಆವಾಹನೆ ಮಾಡ್ತಾ ಇದ್ದೀರಿ. ಏನಂತ ಮಾಡ್ತಾ ಇದ್ದೀರಿ ಆವಾಹನೆ? ಆವಾಹನೆ ಏನು ಮಾಡೋದು, ಏನೋ ನೀರು ಹಾಕಿ ಅಕ್ಷತೆ ಹಾಕಿ ಆವಾಹನೆ ಅಂತ ಆಯ್ತದ್ದು. ಬಟ್ ಅದು ಏನು, ಅದು ಅದು ಆವಾಹನೆ ಆಯ್ತು ಅಂದ್ರೆ ಪೂರ ಆವಾಹನೆ ಹೇಳ್ತಾ ಇದ್ದಾರೆ ಇಲ್ಲಿ. ಆವಾಹನೆ ಅಂದ್ರೆ ಹೃದಯಾಕಾಶದಲ್ಲಿ ಆ ಹೃದಯ ಕಮಲದಲ್ಲಿ ಆ ಹೃದಯದಲ್ಲಿ ಇದ್ದಾಳಂತ ಅವಳು. ಆಕಾಶ ಅಂಬೋ ರೂಪದಿಂದ ಇದೆ, ಮೂರರ್ಥ ಹೇಳಿದಿವಲ್ಲ ಇದೇ ಅರ್ಥದಿಂದ ಬೆಳಗುತ್ತಾ ಅಲ್ಲಿ ಇದ್ದಾಳ. ಅಲ್ಲಿ ಸೂರ್ಯ ಮಂಡಲ ಇದೆ, ಸೂರ್ಯ ಮಂಡಲದಲ್ಲಿ ಅವಳು ಬೆಳಗುತ್ತಾ ಇದ್ದಾಳಂತೆ ಹೃದಯ ಕಮಲ. ಹೃದಯ ಕಮಲ ಅದು ಆವಾಹನ ಅದು ಹೇಳುವಾಗ ಹೇಳ್ತಾರೆ ಈ ಪ್ರಾಸಂಗಿಕವಾಗಿ. ಅಲ್ಲಿ ಆಕಾಶದಲ್ಲಿ ಅವರು ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಮಾಡ್ತೀವಲ್ಲ ಇದು ಜಪ ಎಲ್ಲ ಮಾಡುವಾಗ ಫಸ್ಟ್ ಎಂ ಬೀಜದಿಂದ ಮಾಡ್ತೀವಿ. ಎಂ ಬೀಜದಿಂದ ಮಾಡುವಾಗ ನಾವು ಪಾಪ ಪುರುಷನನ್ನು ಮಾತ್ರ ಅಲ್ಲಿ ಮಾಡ್ತೀವಿ. ಇಲ್ಲಿ ಒಂದು ಸ್ಟೆಪ್ ಮೇಲೆ ಹೇಳ್ತಾರೆ ಆ ಎಂ ಬೀಜವೇ ಎಂ ಬೀಜ ವಾಯು ಬೀಜ, ವಾಯು ಬೀಜದಿಂದ ಕೆಳಗಿಂದ ಬರುತ್ತೆ ನಾಭಿಯಿಂದ ಅದು ಬರುವಾಗ ಅಲ್ಲಿ ಹೃದಯದಲ್ಲಿ ಇರುವಂತಹ ಕಮಲ ಇದೆಲ್ಲ ಆ ಕಮಲವನ್ನ ಅರಳಿಸ್ತಂತ. ಗಾಳಿ ರೂಪದಿಂದ ವಾಯುದೇವರು ಬಂದು ವಾಯುದೇವರನ್ನ ಸ್ಮರಣೆ ಮಾಡಿದ್ದಾಗ ಅದು ಭಗವಂತ ಆ ಒಂದು ಅಷ್ಟಾಕ್ಷರ ಮಂತ್ರದಿಂದ ಪ್ರತಿಪಾದ್ಯನಾದಂತ ಆ ಭಗವಂತ ಇರುವಂತ ಈ ಅಷ್ಟದ ಈ ಕಮಲವನ್ನ ಅರಳಿಸ್ತಂತ. ಕಮಲ ಅರಳಿದಾಗ ಅದು ಔಟರ್ ಕಾರ್ನರ್ ಎಲ್ಲ ಸೇರಿಸಿದ್ರೆ ಅದು ಸೂರ್ಯಮಂಡಲ ಆಗತ್ತೆ. ಆಮೇಲೆ ಒಳಗಿರುವಂತದ್ದು ಚಂದ್ರಮಂಡಲ, ಅದು ಒಳಗೆ ಒಂದು ಪೀಠದಂತೆ ಇದೆಲ್ಲ. ಅಲ್ಲಿ ಅವಳು ಕೂತಿದ್ದಾಳಂತ ಲಕ್ಷ್ಮಿ ಹೃದಯಾಕಾಶ, ಆ ಆಕಾಶ ದೇವರಲ್ಲ, ಆಕಾಶದ ಒಳಗೆ ಆ ದೇವರಿದ್ದಾನೆ ಅಂತ ಅಲ್ಲಿ ಚಿಂತನೆ ಮಾಡಿ ಅವರನ್ನ ಪ್ರಾರ್ಥನೆ ಮಾಡಿ ದೇವರೇ ನಾನು ಪೂಜೆ ಮಾಡಬೇಕು ನೀವು ಬರಬೇಕು ಅಂತ ಅವರನ್ನ ಅದೇ ಹರಿಕಥಾ ಇದಲ್ಲಿ ಶೋಭಾನೆಯಲ್ಲಿ 24 ಟೈಮ್ಸ್ ಹೇಳ್ತಾರೆ. ಶೇಷ ಶಯನೇ ಬಾ ದೋಷ ದೂರನೇ ಬಾ ಬಾಸುರಕಾಯ ಹರಿಯೇ ಬಾ ಅಂತ ಬಾ 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 ಅಂತ ಕೇಳ್ತಾರೆ. ಬಾ ಬಾ ಅಂತ ಬಾ ಅಂಬೋದಕ್ಕೆ ಪ್ರಕಾಶ ಅಂತ ಅರ್ಥ. ಸೊ ಪ್ರಕಾಶ ರೂಪದಿಂದ ಬಾ ಬಾ ಅಂತ ಬರೀ ಬಾ ಬಾ ಅಂತ ಕರೆಯೋದಲ್ಲ, ಪ್ರಕಾಶ ಸ್ವರೂಪನಾಗೆ ನೀನು ಬಾ. ಹೇಗೆ ಬರ್ತಾ ಇದ್ದಿ ಅಲ್ಲಿ ಸುಷುಮ್ನ ನಾಡಿ ದ್ವಾರವಾಗಿ ಊದಕ್ಕೆ ಬಂದು ನಮ್ಮ ಬ್ರಹ್ಮರಂಧ್ರಕ್ಕೆ ಬಂದು ಅಲ್ಲಿಂದ ಒಂದು ರೂಪದಿಂದ ನಮ್ಮ ನಾಶಪುಟ. ಇದೇ ತಾನೆ ನಾವು ವರಾಹ ಅವತಾರ ಕಥೆಯಲ್ಲಿ ಇದೇ ಹೇಳ್ತೀವಿ, ಬ್ರಹ್ಮದೇವರ ಮೂಗಿನಿಂದ ಬಲ ಮೂಗಿನಿಂದ ಹೊರಗೆ ಬಂದ ಅಂತ ಹೇಳ್ತೀವಲ್ಲ ಅದೇ ಸೇಮ್ ಥಿಂಗ್. ಆ ದ್ವಾರದಿಂದ ಆ ಭಗವಂತ ಬಂದ ಅಂತ ನಮ್ಮ ಕೈಯಲ್ಲಿ ಬಂದು ನಮ್ಮ ಬಲ ಮೂಗಿನಿಂದ ಬಂದು ನಮ್ಮ ಕೈಯಲ್ಲಿ ಬಂದು ಆ ಒಂದು ಏನು ಪೂಜೆ ಮಾಡ್ತಾ ಇದೀವೋ ಅಲ್ಲಿ ಆ ಕೈಯಿನಿಂದ ಅವನನ್ನ ಆ ಕೈಯಲ್ಲಿ ಬಂದಿದ್ದಂತೆ ಭಾವನೆ ಮಾಡಿಕೊಂಡು ಬಂತಾಕ್ಷತೆನ ನೀರಿದ್ರೂ ಸರಿ ಕೈಯಲ್ಲಿ ಅದು ಮೂಲಕವಾಗಿ ಬಂದು ನಾವು ಏನು ಪೂಜೆ ಮಾಡ್ತೀವೋ ಅಲ್ಲಿ ಅವರನ್ನ ಕೂಡ್ಸಿಡೋದು ಅಂತ ಇದು ಒಂದು ಭಾವನೆ. ಸೊ ಹೀಗೆ ಹೃದಯಾಕಾಶದಿಂದ ಈ ಲಕ್ಷ್ಮಿಯನ್ನ ಈ ಲಕ್ಷ್ಮಿ ತಾನು ಹೊತ್ತಿದ್ದಾಳೆ, ಭಗವಂತನನ್ನ ಅಲ್ಲಿ ಹೊತ್ತಿರುವಳು ಈ ಲಕ್ಷ್ಮೀ ದೇವಿ. ಈ ಆಕಾಶ ಈ ಪ್ರಕಾಶ ಈ ಭಗವಂತನನ್ನ ಹೀಗೆ ಪ್ರಾರ್ಥನೆ ಮಾಡಬೇಕು ಅಂತ. ಇಲ್ಲಿ ವಿಶೇಷವಾದ ಪ್ರಾರ್ಥನೆ ಏನು ಅಂದ್ರೆ ಭಗವಂತ ಸ್ಥಿತನಾಗಿದ್ದಾನೆ ಅಂತ ಪ್ರಾರ್ಥನೆ ಅಂತ ಹೇಳ್ತಾರೆ. ಹೃದಯಾಕಾಶ ಏನಿದು ವಿಶೇಷ, ಎಲ್ಲಾ ಕಡೆನು ಸ್ಥಿತನಾಗಿದ್ದಾನೆ. ಇಲ್ಲಿ ಏನು ಆಕಾಶದಲ್ಲಿ ಸ್ಥಿತ, ಆಕಾಶ ಅಂಬುದು ನಾವು ಹಿಂದೆ ನೋಡಿದೀವಿ, ಆಕಾಶ ಅಂಬುದು ಇಟ್ ಈಸ್ ಅನ್ ಅಬೋಡ್, ಎಲ್ಲವೂ ಇರ್ಲಕ್ಕೆ ಅವಕಾಶ ಮಾಡಿಕೊಡೋದು ಅಂಬುದು, ಪರ್ಮನೆಂಟ್ ಆಗಿ ಅವಕಾಶ ಮಾಡಿಕೊಡೋದು ಆಕಾಶ ಅಂದ್ರೆ. ಇಲ್ಲಿ ಏನು ಸ್ಥಿತ ಅಂತ ಯಾಕೆ ವಿಶೇಷ ಹೇಳ್ತಾ ಇದ್ದೀರಾ ಅಂದ್ರೆ, ಸ್ಥಿತ ಅಂದ್ರೆ ಎಲ್ಲಿ ಸ್ಥಿತ ಅಂದ್ರೆ ಈ ಜೀವನದಲ್ಲಿ ಸ್ಥಿತವಾಗಿ. ಏನೇ ಪ್ರಳಯನೇ ಬಂದ್ರು ಏನೇ ಬಂದ್ರು ಅಲ್ಲಿಂದ ಮಾತ್ರ ದೇವರು ಬಿಂಬರೂಪಿ ಆಗಲೋದೇ ಇಲ್ಲ ಅಂತ. ಹಾಗೆ ಇರುವಂತ ಒಂದೇ ಜಾಗ ಆಹಾ ಹೃದಯಾಕಾಶದಲ್ಲಿ ಜೀವನ ಒಳಗೆ ಇರುವಂತ ಆಕಾಶದಲ್ಲಿ ಇರುವಂತ ಆ ಲಕ್ಷ್ಮಿಯೊಳಗೆ ಇರುವಂತ ಈ ಭಗವಂತ. ಸೊ ಹೀಗೆ ಆ ಒಂದು ಚಿಂತನೆ ಮಾಡಿ ಅಂತ. ಸೊ ಇಷ್ಟು ಒಂದು ಅಲ್ಲಿ ಇದ್ದು ಮಾಡಿಸುವನು ಇಲ್ಲಿ ಹಯಗ್ರೀವ ರೂಪದಿಂದ ನಮ್ಮ ಬಿಂಬದ ಒಳಗೇನೆ ಅವನು ಕೂತಿದ್ದಾನೆ. ಅವನನ್ನ ಮಧು ಅಂತ ಉಪಾಸನೆ ಮಾಡಿ ಅವನೇ ಆನಂದಪ್ರದ. ಇಷ್ಟು ಜ್ಞಾನವು ಕೊಟ್ಟಿದ್ದಾನಲ್ಲ, ಇದು ಬರಬೇಕಂದ್ರೆ ಅದು ಜ್ಞಾನ ಬೇಕು. ಜ್ಞಾನ ಇದು ಮಾಡುವಾಗ ಯು ರಿಯಲಿ ಫೀಲ್ ದ ಪ್ರೆಸೆನ್ಸ್, ಬರೀ ಒಂದು ನೀರ್ ಹಾಕಿ ಆವಾಹನ ಅಲ್ಲ, ಯು ಗೆಟ್ ಇನ್ವಾಲ್ವ್ ಇನ್ ಟು ವಾಟ್ ಯು ಆರ್ ಡೂಯಿಂಗ್. ಸೊ ಅದಕ್ಕೆ ಆಕಾಶದಲ್ಲಿ ಇಲ್ಲಿ ಹೃದಯಾಕಾಶವನ್ನು ಹೇಳ್ತಾರೆ. ಹೃದಯಾಕಾಶ ಅಂದ್ರೆ ಬಿಂಬ ಅಂತ ತಗೊಳ್ತೀವಿ, ನಮ್ಗೆ ಬಿಂಬ ಅಲ್ಲ ಅದು ಹೇಗೆ ಗೊತ್ತಿಲ್ಲ, ಬರೀ ನಮ್ಮ ನಮ್ಮ ಹೃದಯ ಈ ಜನ್ಮಕ್ಕೆ ಸೀಮಿತವಾಗಿ ಮಾಡಿಕೊಂಡು ಈ ಜನ್ಮದಲ್ಲಿ ಈ ರೂಪದಿಂದ ಮಾಡಿಸ್ತಾ ಇದ್ದ. ಸೊ ಈ ರೂಪದಲ್ಲಿ ಇರುವಂತ ಹೃದಯ ಇಲ್ಲಿನ ಒಂದು ಹೃದಯ ಇದೆ. ಸೊ ಹೃದಯಾಕಾಶ ಅಂತ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಅಲ್ಲಿ ಏನು ವ್ಯತ್ಯಾಸ ಅಂದ್ರೆ ಶಾಸ್ತ್ರದಲ್ಲಿ ಮನಸ್ಸು ಮತ್ತು ಹೃದಯವನ್ನ ಸ್ವಲ್ಪ ಬೇರ್ಪಡಿಸ್ತಾರೆ. ಮನಸ್ಸು ಅಂಬೋದು ಆನಂದ ಲೌಕಿಕ ಎಲ್ಲ ಆನಂದವನ್ನ ಕೊಡತ್ತ ವಾಸ್ತವ. ಇದನ್ನು ಹೃದಯ ಅಂಬೋದು ಇಂಟ್ಯೂಷನ್ ವಿಜ್ಞಾನಕ್ಕೆ ಹೋಲಿಸ್ತಾ ಇದ್ದಾರೆ. ಮನಸ್ಸು ಅಂಬೋದನ್ನ ಒಂದು ಕ್ರೂಡ್ ಲೆವೆಲ್ ಹೇಳ್ಬೇಕಂದ್ರೆ ಇಮೋಷನ್ಸ್ ಮುಂತಾದದಕ್ಕೆ ಮನಸ್ಸಿಗೆ ಹೇಳ್ತಾರೆ. ಇಂಟೆಲೆಕ್ಟ್ ಅಂತ ಹೇಳುವುದು ಬುದ್ಧಿ ಅಂತ ಹೇಳುವಾಗ ನಾವು ಬುದ್ಧಿ ಅಂತ ಬಳಸುವಾಗ ಅದು ಬಂದು ಇಂಟೆಲೆಕ್ಟ್ ಅಂದ್ರೆ ನಾವು ತರ್ಕ ಶಾಸ್ತ್ರದಿಂದ ಬಂದದ್ದಕ್ಕೆ ಇಂಟೆಲೆಕ್ಟ್ ಅಂತ ನಾವು ಹೇಳ್ತೀವಿ. ಈ ಹೃದಯ ಅಂಬೋದು ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಬೋತ್ ಅಂತ ಹೇಳ್ತಾರೆ. ಇದು ಏನು ಅಂದ್ರೆ ಹೃದಯ ಅಂಬೋದು ಆ ಒಂದು ಹೊಳೆಯೋದು, ಆ ಒಂದು ಇಂಟ್ಯೂಟಿವ್ ನಾಲೆಡ್ಜ್ ಅಂತ ಹೇಳ್ತಾರೆ. ಇರುವಂತ ವಸ್ತುಗಳು ನಾವು ಕೇಳಿದ್ದ ಯಾರ್ಯಾರ ಗುರುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಹೇಳಿದ್ದದ್ದು ಕೇಳಿದ್ದದ್ದು ಎಲ್ಲ ಸೇರಿ ನಮ್ಮಲ್ಲಿ ಆ ಒಂದು ಹೊಳೆಯತ್ತಂತ ಭಗವಂತ. ಏನೋ ವಿಷಯ, ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು, ಆ ಪ್ರಶ್ನೆಗೆ ಉತ್ತರ ನಿಮ್ಮ ಹೃದಯದಲ್ಲೇ, ಅದು ಹೊಳೆಯೋದು. ನೀವು ಹೊಳೆಯೋದು ಶಾಸ್ತ್ರಕ್ಕೆ ಅನುಗುಣವಾಗಿದ್ರೆ ಅದು ಜ್ಞಾನ ಆಗತ್ತೆ, ಅಷ್ಟೇ ವ್ಯತ್ಯಾಸ. ಆ ಹೊಳೆದಾಗ ಆ ದಾಸ ಸಾಹಿತ್ಯದಲ್ಲಿ ಇದನ್ನ ನಾವು ನೋಡ್ತೀವಿ, ಹರಿದಾಸ ಕೀರ್ತನೆಗಳಲ್ಲಿ ನಾವು ದಾಸರ ಪದ ಹೇಳಿದಾಗ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ, ಪೂರ್ತಿ ಅರ್ಥ ಆಗೋಲ್ಲ, ಅಯ್ಯೋ ಏನೋ ಅಂತ ಬರುತ್ತೆ. ಬಟ್ ನಮ್ ಕಣ್ಣಲ್ಲಿ ನೀರ್ ಬರಕ್ಕೇನು, ಆ ಒಂದು ದಾಸರು ಜಗನ್ನಾಥ ದಾಸರು ಹೇಳಿ, ಹರಿಕಥಾಂಸಾರಿ ಹೇಳಿ ಅವ್ರ ಕಣ್ಣಲ್ಲಿ ನೀರ್ ಬರಬೇಕಂದ್ರೆ ಇದು ಹೊಳೆ ಇರ್ತ. ಇನ್ಸ್ಟಿಟ್ಯೂಟಿವ್ ಇಟ್ಸ್ ನಾಟ್ ಇಮೋಷನ್, ವೀಕ್ ಇಮೋಷನ್ ಇಸ್ ವೀಕ್, ಇಂಟ್ಯೂಷನ್ ಇಸ್ ಸ್ಟ್ರಾಂಗ್, ಎರಡು ಭಾವುಕೇನೆ. ಸೊ ಒಂದು ಇಂಟ್ಯೂಷನ್, ಆ ಒಂದು ಸ್ಫುರಣೆ ಅಂತ ಹೇಳ್ತಾರಲ್ಲ, ಸತ್ ಪ್ರತಿಭಾ ಆ ಸತ್ ಸ್ಫುರಣೆ, ಆ ಸ್ಫುರಣದಿಂದ ಅವರ ಹೃದಯ ಕರಗಿ ಅದು ಹಾಡಾಗೆ ಬರುತ್ತೆ ಅವ್ರಿಗೆ. ಸೊ ಅದನ್ನ ಹೇಳ್ತಾ ಇದ್ದ, ಅದನ್ನ ಹೃದಯ ಆ ಒಂದು ಫೀಲಿಂಗ್, ಆ ಒಂದು ಜ್ಞಾನ ಪೂರ್ವಕ ಆ ಆನಂದದ ಭಾವುಕೆ, ಅದು ಭಾವುಕೆ, ಅದನ್ನ ಹೃದಯಾಕಾಶ ಅಂತ ಹೇಳ, ಅಲ್ಲಿಂದ ಲಕ್ಷ್ಮೀದೇವಿ ಕೊಡ್ತಾ ಇದ್ದಾಳೆ ಅದನ್ನ ಅಂತ ಆ ಒಂದು ಉಪಾಸನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಕಾಶ ಅಂತ ಅಲ್ಲಿ ಉಪಾಸನೆ ಮಾಡ್ಬೇಕು. ಗ್ರೀವ್ ದೇವರು ಇದ್ದಾರೆ. ಇದು ಆದ ಮೇಲೆ ನೆಕ್ಸ್ಟ್ ಬರೋದು ಎಲ್ಲದಕ್ಕೇನು ಆಧಾರ ಅಂತ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ. ಇದಕ್ಕೆ ಎರಡು ಮುಖ ಹೇಳ್ತಾರೆ, ಧರ್ಮ ಮತ್ತು ಸತ್ಯ ಅಂಬ ಎರಡು ಮುಖವನ್ನ ಹೇಳ್ತಾರೆ. ಏನು ಎರಡು ಒಂದೇ ರೀತಿ, ಧರ್ಮ ಏನು ಸತ್ಯ ಏನು ಅಂದ್ರೆ, ಇಲ್ಲಿ ಹೇಳ್ತಾರೆ ಧರ್ಮ ಅಂಬುದು ಎಲ್ಲವನ್ನೂ ಧಾರಣೆ ಮಾಡಿದ್ದಾರೆ ಅಂದ್ರೆ ಇದು ಇದು ಇಲ್ಲಿ ಹೈಗ್ರೀವ ರೂಪವನ್ನ ಹೇಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಇಲ್ಲಿ ವಾಯುದೇವರ ಇದು ಎರಡು ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಆಯ್ತು, ಎಲ್ಲದಕ್ಕೇನು ಆಧಾರಭೂತಳಾದ ಲಕ್ಷ್ಮಿ ಆಯ್ತು, ಗುಡುಗುನು ವಾಯುದೇವರು ಹೇಳಿದ್ರು. ಇಲ್ಲಿ ವಾಯುದೇ ಇನ್ನೊಂದು ಎರಡು ರೂಪ, ಇಷ್ಟು ಆದ ಮೇಲೆ ದೇವರು ಚತುರ್ಮುಖ ಬ್ರಹ್ಮನ ಮೂಲಕ ಸೃಷ್ಟಿ ಮಾಡಿದ್ದು ಧರ್ಮ ಮತ್ತು ಸತ್ಯ ಅಂತ ಹೇಳ್ತಾರೆ. ಧರ್ಮ ಅಂದ್ರೆ ಆ ಒಂದು ಲೌಕಿಕ ರೀತಿಯಿಂದ ಹೇಳುವಾಗ ಧರ್ಮವನ್ನ ನಾವು ಎಥಿಕ್ಸ್, ಡಿಸಿಪ್ಲಿನ್ ಅದೆಲ್ಲ ಹೇಳ್ತೀವಿ. ಧರ್ಮ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಅದೆಲ್ಲ ಹೇಳ್ತೀವಲ್ಲ, ಲಾ ಅಬೈಡಿಂಗ್ ಅದೆಲ್ಲ, ಅದು ಒಂದು ಲೌಕಿಕದಲ್ಲಿ ಆಗತ್ತೆ. ಇಲ್ಲಿ ಬಂದು ಬರುವಾಗ ಇಲ್ಲಿ ಧಾರಣ ಅಂದ್ರೆ, ಇಲ್ಲಿ ಧರ್ಮ ಅಂದ್ರೆ ಧಾರಣೆ ಮಾಡುವಂತ ಶಕ್ತಿ. ಧಾರಣೆ ಮಾಡುವಂತ ಶಕ್ತಿ ಎಂಬುದು ಯಾವತ್ತೂ ವಾಯುದೇವರಿಗೆ ಸಂಬಂಧಪಟ್ಟದ್ದು. ಯಾಕೆ ಅಂದ್ರೆ ಇಡೀ ಗೋಳಕ, ಇಡೀ ಹೊರಗಡೆ ನೀವು ನೋಡಿದ್ರೆ, ರಾತ್ರಿ ಹೋಗಿ ನಾವು ನೋಡಿದ್ರೆ ಅಷ್ಟು ಒಂದು ನಕ್ಷತ್ರಗಳಾಗಲಿ, ಅಷ್ಟು ಒಂದು ಸೂರ್ಯ ಚಂದ್ರ ಎಲ್ಲ ಶಿಸ್ತಾಗಿ ಎಲ್ಲ ಹೋಗ್ತಾನೆ ಇರುತ್ತೆ, ಎಲ್ಲವೂ ಚಲಿಸ್ತಾ ಇದೆ. ನಮ್ಮ ಶಾಸ್ತ್ರದಲ್ಲಿ ಎವ್ರಿಥಿಂಗ್, ಎಲ್ಲ ಭೂಮಿನ ಆಕಾಶನ ಸೂರ್ಯನ ಚಂದ್ರನ ನಕ್ಷತ್ರನ ಏನು ತಗೊಂಡ್ರು ಎವ್ರಿಥಿಂಗ್ ಇಸ್ ಮೂವಿಂಗ್. ಸೈನ್ಸ್ ಅದೇ ಹೇಳುತ್ತೆ, ಎವ್ರಿಥಿಂಗ್ ದ ಎಂಟೈರ್ ಯೂನಿವರ್ಸ್ ಎವ್ರಿಥಿಂಗ್ ಇಸ್ ಮೂವಿಂಗ್. ಮೂವಿಂಗ್ ಅಂದ್ರೆ ಚಲನೆ, ಅಂದ್ರೆ ಚಲನೆ ಅಂಬುದು ವಾಯುವಿನ ಧರ್ಮ. ವಾಯು ವಾಯು ಹೇಳುವಾಗ ವಯ ಬಂಧನೆ ಅಂತಾನೆ ಧಾತು. ಸೊ ವಾಯು ಚಲಿಸುತ್ತೆ, ಎಲ್ಲವನ್ನೂ ಚಲಿಸುವನು. ಸೊ ಈ ಧರ್ಮ ಚಕ್ರವನ್ನ ಹೊರಗೆಯಿಂದ ಚಲಿಸುವನು ಅವನೇ ವಾಯುನೇ ಆಗ್ತಾನೆ. ಒಳಗಿಂದ ಚಲಿಸ್ತಾ ಇದ್ದಾನೆ, ಒಳಗೆ ಏನ್ ಚಲನೆ ಆಗ್ತಾ ಇದ್ದಂತೆ ಎಲ್ಲ ಚಲನೆ ಆಗ್ತಾನೆ ಇರತ್ತಲ್ಲ, ಪ್ರಾಣ ಅಪಾನ ಎಲ್ಲ ಮೇಲೆ ಹೋಗುವಂತ ಬ್ರೀತಿಂಗ್ ಆಗಲಿ, ಎಕ್ಸೇಲ್ ಆಗಲಿ, ಇನ್ಹೇಲ್ ಆಗಲಿ, ಎಲ್ಲವೂ ಒಳಗೆ ನಾವು ಹಾಕಿದ ಆಹಾರ ಆಗಲಿ, ಅದು ಶಕ್ತಿಯಾಗಿ ಬರೋದು, ಬುದ್ಧಿಗೆ ಇಷ್ಟು ಹೋಗ್ಬೇಕು, ಎಲ್ಲ ಚಲನೆ ವಲನೆಗಳನ್ನು ಪಂಚ ಪ್ರಾಣ ಮೂಲಕವಾಗ ಅವನು ಚಲಿಸ್ತಾ ಇರ್ತಾನೆ. ಇದು ಧಾರಣ ಅಂತ ಒಂದು ಅರ್ಥ. ಧಾರಣ ಎಲ್ಲವನ್ನೂ ಧರಿಸಿದ್ದಾನಕ್ಕೋಸ್ಕರ ಅವನಿಗೆ ಧರ್ಮ ಅಂತ ಅರ್ಥ. ಮೋರ್ ದನ್ ದ ಧರ್ಮ ಅಂದ್ರೆ ಆ ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ವರ್ತನೆ ಮಾಡೋದು, ಎಥಿಕ್ಸ್ ಅಂತ ಹೇಳ್ತೀವಲ್ಲ ಅದು ಎಥಿಕ್ಸ್. ದಟ್ ಎಥಿಕ್ಸ್ ಶುಡ್ ಬಿ ಇನ್ ಲೈನ್ ವಿತ್ ಶಾಸ್ತ್ರ, ಆದ್ರೆ ನಮ್ಮ ಧರ್ಮ ಅಂತ ಆಗತ್ತೆ ಅದು, ನಮ್ಮ ನಮ್ಮ ಧರ್ಮಗಳು ಅಂತ ಹೇಳ್ತೀವಲ್ಲ, ಆ ಧರ್ಮದಲ್ಲಿ ವಾಯುದೇವರು ಧಾರಕನಾಗಿದ್ದಾನೆ. ಅವನಲ್ಲಿ ಇರುವನು ಹಯಗ್ರೀವ, ಅವನಲ್ಲಿ ಇದ್ದು ಅವನಲ್ಲಿ ಇರುವಂತಹದ್ದು ಈ ಹಯಗ್ರೀವ ರೂಪದಿಂದ ಧರ್ಮ ಸರಿಯಾಗಿ ಆಗ್ತಾ ಇದಕ್ಕೋಸ್ಕರ ಸಂತೋಷ ಆನಂದ ಎಲ್ಲರಿಗೂ ಸಿಕ್ಕತ್ತೆ. ಸೊ ಇದು ಪ್ರಕಾರ ಆಗೋದು, ಅದು ಧರ್ಮ ಆಗತ್ತೆ. ಆ ಧರ್ಮ ಬರಬೇಕಂದ್ರೆ ಇನ್ನೊಂದು ಎಂಟಿಟಿ ಬೇಕು ಅಂತಾರೆ. ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳಿದಂತೆ, ಧರ್ಮ ಅಂದ್ರೆ ಹೊರಗೆ ಇರುವಂತ, ಯು ಫಾಲೋ ದ ರೂಲ್ಸ್ ಬಿಕಾಸ್ ಇಟ್ ಇಸ್ ಸೆಟ್, ಸೊ ಹಾಗೆ ಮಾಡೋರಿರುತ್ತೆ. ಬಟ್ ಸ್ವತಃವಾಗಿ ಅದಕ್ಕೆ ಸತ್ಯ ಬೇಕು ಅಂತ ಹೇಳ್ತಾರೆ. ಸತ್ಯ ಅಂಬೋದು ವಾಯುದೇವರ ಇನ್ನೊಂದು ರೂಪ. ಇದು ಏನು ರೂಪ ಸತ್ಯ ಅಂಬೋದು ಹೇಳಿದ್ರೆ, ಸತ್ಯ ಅಂದ್ರೆ ಆ ಒಂದು ಪ್ರಾಮಾಣಿಕತೆ. ನಾವು ಧರ್ಮವಾಗಿ ಎಲ್ಲವೂ ಹಾಕೊಂಡು, ಎಲ್ಲ ಮಡಿ ಉಟ್ಟುಕೊಂಡು, ಎಲ್ಲ ಅಂಗಾರಾಕ್ಷತೆ ಇದು ಅದು ಹಾಕೊಂಡು, ಎಲ್ಲ ಒಂದು ಹೇಗಿರಬೇಕು ಶಾಸ್ತ್ರದಲ್ಲಿ ಹಾಗೆ ಹೊರಗಿನ ವೇಷ ಹಾಕ್ಬೋದು. ಒಳಗಿಂದ ಅದನ್ನೆಲ್ಲ ವೇಷ ಅಂತಿಲ್ಲ, ನಾವು ನಿಜವಾಗ್ಲೂ ಹಾಕೊಂಡು ಹೋಗ್ಬೋದು, ಬಟ್ ಅದು ಉಳಿಬೇಕು. ಉಳಿಬೇಕಂದ್ರೆ ಒಳಗಿಂದ ನಮಗೆ ಆ ಒಂದು ಪ್ರಾಮಾಣಿಕತೆ, ಆ ಪ್ರಾಮಾಣಿಕತೆಯನ್ನ ಕೊಡುವನು ಆ ಒಂದು ವಾಯುದೇವರೇ ಆಗ್ತಾನೆ. ಅಲ್ಲಿ ಆ ಒಂದು ಹಯಗ್ರೀವ ರೂಪವೇ ಇದ್ದ, ಹಯಗ್ರೀವ ರೂಪ ಇದ್ದು ಈ ಧರ್ಮದಲ್ಲಿ ಇದ್ದು ನಮ್ಗೆ ಆನಂದವನ್ನ ಕೊಡುತ್ತೆ. ಮತ್ತು ಸತ್ಯ ಅಂದ್ರೆ ಆ ಪ್ರಾಮಾಣಿಕತೆ, ಅಲ್ಲಿ ಇದ್ದು ನಮ್ಗೆ ಆ ಒಂದು ಆನಂದವನ್ನ ಕೊಡುತ್ತೆ. ಸೊ ಹೀಗೆ ಧರ್ಮ ಮತ್ತು ಸತ್ಯದಲ್ಲಿ ಇರುವಂತ ಈ ರೂಪವನ್ನ ಇಲ್ಲಿ ಹೇಳಿದ್ದಾರೆ. ಸೊ ಧರ್ಮ ಸತ್ಯ ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಧರ್ಮ ಸತ್ಯ ಮತ್ತು ಮನು ಅಂತ ಹೇಳ್ತಾ ಇದ್ದಾರೆ. ಧರ್ಮ ಸತ್ಯ ಆದ ಮನು ಅಂತ ಏನ್ ಹೇಳ್ತಾ ಇದ್ದಾರೆ, ಮನುವಿನಲ್ಲಿ ಇದ್ದಾನಂತೆ. ಮನು ಅಂದ್ರ ಸಾಯಿಬ ಮನು ಮುಂತಾದ ಮನು ಇದ್ದೇ ಇದ್ದಾರೆ. ಬಟ್ ಮನು ಅಂತ ಇದನ್ನ ಹೇಳೋದು, ಇದು ವಾಯುದೇವರ ಎರಡು ಸತ್ಯ ಧರ್ಮ ರೂಪ ಆದ ಮೇಲೆ ಚತುರ್ಮುಖ ಅಂತ ಹೇಳ್ತಾ ಇದ್ದ. ಚತುರ್ಮುಖನನ್ನ ಮನು ಅಂತೂ ಸಂಬೋಧನೆ ವೇದಗಳ ಆಗಮಗಳಲ್ಲಿ ಮಾಡಿದ್ದಾರಂತೆ. ಸೊ ಅಲ್ಲಿ ಇದ್ದು ಚತುರ್ಮುಖನಿಗೆ ಶತಾನಂದ, ಅಷ್ಟೊಂದು ಆನಂದವನ್ನ ಭಗವಂತ ಕೊಟ್ಟಿದ್ದಾನೆ. ಯಾಕೆ ಅಂದ್ರೆ ಅವನನ್ನ ಮೂಲವಾಗಿ ಇಟ್ಟುಕೊಂಡು ಇಡೀ ಸೃಷ್ಟಿಯನ್ನ ಮಾಡಿದ್ದಾನೆ. ಇಡೀ ಸೃಷ್ಟಿ ಅವನು ಮಾಡಿದ್ರು ವಿಶೇಷವಾದ ಮನುಷ್ಯ ಸೃಷ್ಟಿ ಮಾಡಿದ ಅಂತ. ಪುರುಷ ಅಂದ್ರೆ ಆ ಒಂದು ಕಂಪ್ಲೀಟ್ ಆಗಿರೋ, ಪುರ ಅಂದ್ರೆ ದೇಹ ಅಂತ ಅರ್ಥ. ಆ ಒಂದು ಕಂಪ್ಲೀಟ್ ಎಲ್ಲರ ದೇಹ, ಪಕ್ಷಿಗಳಿಗೂ ದೇಹ ಇದ್ರು ಮನುಷ್ಯರ ದೇಹಕ್ಕೆ ಪುರುಷ, ಮನುಷ್ಯರ ದೇಹ ಅಲ್ಲಿ ಹುಟ್ಟಿದಾಗನೇ ಪುರುಷ ಅಂತ ಕರೀತಾರೆ. ಸೊ ಈ ಪುರುಷ ದೇಹ, ಈ ಪುರುಷ ದೇಹವನ್ನ ಕೊಟ್ಟಿದ್ದಾನೆ ಭಗವಂತ. ಸೊ ಅಲ್ಲಿ ಇದ್ದು ಆ ಕೆಲಸಗಳು, ಪುರುಷ ದೇಹದಲ್ಲಿ ಮನು ಅಂತ ಹೇಳಿದ, ಮನು ಅಂದ್ರೆ ಆ ಮನನಶೀಲತೆ. ಮನು ಅಂದ್ರೆ ಹುಟ್ಟಿದ್ದ ಮನುಷ್ಯರೆಲ್ಲ ಮನುಷ್ಯರಾಗೋದಿಲ್ಲ. ಮನುಷ್ಯತ್ವ ಇರಬೇಕಂದ್ರೆ ಯು ಶುಡ್ ಬಿ ಡಿಫರೆಂಟ್ ಫ್ರಮ್ ದ ಅನಿಮಲ್ಸ್. ಅನಿಮಲ್ಸ್ಗೆ ಪ್ರೆಸೆಂಟ್ ಟೆನ್ಸ್ ಇದೆ, ಕೆಲವು ಅನಿಮಲ್ಸ್ಗೆ ಪಾಸ್ಟ್ ನೆನಪಿಗೆ ಬರುತ್ತೆ. ಅಂದ್ರೆ ಕೆಲವು ಅನಿಮಲ್ಸ್ ಹೇಳ್ತಾರೆ, ದೇ ರಿಮೆಂಬರ್ ಇಟ್, ಯಾರನ್ನಾರು ಏನಾದ್ರು ಹಾನಿ ಮಾಡಿದ್ದೆ ರಿಮೆಂಬರ್ ಅಂತ ಹೇಳಿ ತೀರಿಸ್ಕೊಳತ್ತ ಅಂತ ಹೇಳ್ತಾರೆ. ಕೆಲವು ಮೋಸ್ಟ್ ಆಫ್ ದ ಅನಿಮಲ್ಸ್ಗೆ ಪ್ರೆಸೆಂಟೆನ್ಸೇ ಇರುತ್ತೆ, ಹಸಿ ಆದ್ರೆ ಮುಂದೆ ಏನಾರಿದ್ರೆ ಅದನ್ನ ಇದು ಮಾಡ್ಬೇಕು ಅಷ್ಟೇ ಅವ್ರಿಗೆ ಗೊತ್ತು. ಫ್ಯೂಚರ್ ಎಂಬುದು ಅವ್ರಿಗಿಲ್ಲ, ಮುಂದೆ ಏನಾಗತ್ತ, ಮುಂದೆ ಏನು ಮಾಡಬೇಕು, ಈ ತರ ಚಿಂತನೆಗಳೆಲ್ಲ ಅವ್ರಿಗೆ ಇರೋದಿಲ್ಲ. ಮನುಷ್ಯನಿಗೆ ಆ ಒಂದು ಮನನಶೀಲತೆ, ಮನನ ಮಾಡುವಂತ ಶಕ್ತಿ ಕೊಟ್ಟು ಅದು ಮೂಲಕ ಆನಂದ, ಅದು ಮೂಲಕ ಆನಂದ ಹೇಗೆ ಅಂದ್ರೆ ಇದು ನೆಕ್ಸ್ಟ್ ಸೇರಿ ಹೇಳ್ತಾ ಇದ್ದಾರ. ಮನುಷ್ಯನಿಗೆ ಮನನ ಕೊಟ್ಟು ಯೋಚನೆ ಮಾಡಿಸ್ತಾನೆ, ಇದಾದ ಮೇಲೆ ಏನಾಗತ್ತೆ, ವಾಟ್ ನೆಕ್ಸ್ಟ್, ಈ ದೇಹ ಯಾಕೆ ಬಂತು, ಯಾರಿದ್ದಾನೆ, ಈ ಕ್ವಶನ್ ಜಿಜ್ಞಾಸ, ಇದು ಮೂಲಕವಾಗ ದೇವರನ್ನ ತಿಳಿಯುವಂತ ಮಾರ್ಗಗಳು ಇದು. ಹೂ ಅಮ್ಮ ಅಂತ ಬರುತ್ತೆ ಕ್ವಶನ್, ಯಾರು, ಇದಾದ ಮೇಲೆ ಏನಾಗತ್ತೆ ಅಂತ ಕ್ವಶನ್ ಚಿಕ್ಕ ವಯಸ್ಸಿನಲ್ಲಿ ಬರುತ್ತೆ. ಸತ್ತೋದ್ರು ಅಂದ್ರೆ ಎಲ್ಲಿ ಹೋದ್ರಮ್ಮ ಅಂತ ಕೇಳ್ತಾರೆ. ಸೊ ಹೀಗೆ ಹೀಗೆ ಇಟ್ ಕಿಂಡಲ್ಸ್ ದ ಥಾಟ್ ಇನ್ ದ ರೈಟ್ ಡೈರೆಕ್ಷನ್, ದಟ್ ಪೇವ್ಸ್ ವೇ ನಮ್ಗೆ ಈ ಸಂಸಾರದಿಂದ ಪಾರು ಮಾಡ್ಲಿಕ್ಕೆ ಅದು ಕಾರಣ ಆಗತ್ತೆ. ಸೊ ಆ ಮನುಷ್ಯ ಅಂದ್ರೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಅಂತ ಹೇಳ್ತಾರೆ. ಆ ಜೀವನಲ್ಲಿ ಅವನಿದ್ದು ಅವನು ಮಾಡ್ತಾನೆ, ಒಂದೊಂದು ಜೀವಕ್ಕೆ ದೇಹ ಕೊಡ್ತಾನೆ ಚತುರ್ಮುಖ, 14 ಲೋಕಗಳು ಮಾಡಿ ಮಾಡ್ತಾರೆ. ಸೊ ಆ ಮನೋ ಅಂಬೋದು ಅದು ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಿಂದ ಮನುಷ್ಯನಲ್ಲಿ ಇದ್ದು ನಮ್ಮ ನಮ್ಮ ದೇಹ ಅಂತಾನೂ ನಾವು ತಗೋಬಹುದು. ನಮ್ಮ ನಮ್ಮ ದೇಹದಲ್ಲಿ ಇದ್ದು ನಮ್ಗೆ ಈ ಚಿಂತನೆಯನ್ನೆಲ್ಲ ಕೊಟ್ಟು ಈ ದೇಹದಲ್ಲಿ ಈ ಪುರದಲ್ಲಿ ಬಂದು ಕೂತಿದ್ದಾನೆ, ಅವನು ಪುರುಷನಾಗೆ ಕೂತಿದ್ದಾನೆ ಅಂಬೋದು ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ, ಯಾಕಂದ್ರೆ ನೆಕ್ಸ್ಟ್ ಬಂದು ಆತ್ಮ ಅಂತ ಚಿಂತನೆ ಅಂತ ಹೇಳ್ತಾರೆ. ಮನು ಮತ್ತು ಆತ್ಮ, ಮನು ಅಂದ್ರೆ ಮನುಷ್ಯ ಶರೀರ ಅಂತ ಕೊಟ್ಟಿದ್ದಾರೆ. ಮನುಷ್ಯ ಶರೀರ ಅಲ್ಲಿ ಕೆಲವು ಕಡೆ ಸ್ವಾಯಂಭೂಮನನ್ನು ಇಟ್ಟುಕೊ ಅಂತ ಹೇಳ್ತಾರೆ. ಸ್ವಾಯಂಭೂಮನ ಅಭಿಮಾನಿಯಾಗಿದ್ದಾನೆ, ಸ್ವಾಯಂಭೂಮನು ಶತರೂಪ ದೇವಿಯಿಂದ ದೇಹ ಸಿಕ್ಕಿದೆ. ಸೊ ಆ ದೇಹದಲ್ಲಿ ಇದ್ದು ಅವರಿಗೆ ಸಂತೋಷವನ್ನು ಕೊಡ್ತಾನೆ ಅಂತ ಅದು ಒಂದು ಚಿಂತನೆ. ಇನ್ನೊಂದು ಆತ್ಮ ಅಂತ ಬರುತ್ತೆ. ಆತ್ಮ ಅಂತ ಬಂದಾಗ ಇಲ್ಲಿ ವಿಶೇಷವಾದ ಏನು ಚಿಂತನೆ ಅಂದ್ರೆ, ಆತ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಇಲ್ಲಿ ಹೇಳ್ತಾರೆ ಆ ಒಂದು ಚತುರ್ಮುಖ ಅಂತ ಹೇಳ್ತಾರೆ. ಇದು ಏನ್ ಚತುರ್ಮುಖ ಅಂದ್ರೆ, ಆತ್ಮ ಅಂದ್ರೆ ಚತುರ್ಮುಖನಲ್ಲಿ ವಿಶೇಷವಾದ ನಾವು ಹೇಳೋದು ಈ ಸ್ಮರಣ ಶಕ್ತಿ ಅಂತ. ಇವಾಗ ಕಲಿತಾ ಇದ್ದೀವಿ ನಾವು, ಎಷ್ಟೋ ಕಲಿತಾ ಇದ್ದೀವಿ ನಾವು, ಈ ಕಲಿತದೆಲ್ಲ ನಾಳೆ ಹೇಳೋವಾಗ ಸ್ವಲ್ಪ ನೆನಪಿಗೆ ಬರಬೇಕು. ಅದು ಮಾತ್ರ ಇಲ್ಲ, ಈ ಜನ್ಮ ಹೋಯ್ತು ಇನ್ನೊಂದು ಜನ್ಮ ಬರುತ್ತೆ. ಇವಾಗ ಕಲಿತದೆಲ್ಲ ಈ ಜನ್ಮದಲ್ಲೇ ಬಿಟ್ಟು ಹೋಗಿ ನೆಕ್ಸ್ಟ್ ಜನ್ಮ ತಿರ್ಗಾನು ಜೀರೋ ಎಂದು ಶುರು ಮಾಡಿ, ಜನ್ಮ ಮನುಷ್ಯ ಜನ್ಮ ಮಧ್ವ ಜನ್ಮ ಇದು ಬರೋದೇ ಅಪರೂಪ. ಆ ಬಂದಾಗಲೂ ಜೀರೋ ಎಂದು ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕಂದ್ರೆ ವಿಲ್ ದೇರ್ ಇಸ್ ನೋ ಎಂಡ್. ಅದು ಇಲ್ಲದಂತೆ ಮಾಡುವಂತದ್ದು ಈ ಒಂದು ಚಿತ್ತ, ಆತ್ಮ ಚತುರ್ಮುಖ ದೇವ ಚತುರ್ಮುಖನಲ್ಲಿ ಇದ್ದು ಆ ಚತುರ್ಮುಖ ದೇವ ನಮ್ಮ ಚಿತ್ತದಲ್ಲಿ ಅಂತಾನೆ ಹೇಳ್ತಾರೆ. ಮನಸ್ಸು ಬುದ್ಧಿ ಎಲ್ಲ ಚಿತ್ತದಲ್ಲಿ ಬರಬೇಕು. ಆ ಚಿತ್ತದಲ್ಲಿ ಅವನು ಕೂತು ಅನೇಕ ವಿಷಯಗಳನ್ನ ನೆನಪು ಮಾಡಿಸ್ತಾ ಇದ್ದಾನಂತೆ. ಅನೇಕ ಸಮಾಚಾರ, ಅನೇಕ ವಿಷಯ, ಅನೇಕ ವಿಷಯ ಅಂದ್ರೆ ಲೌಕಿಕ ವಿಷಯ ಆಗಲಿ, ದೇವರ ಬಗ್ಗೆ ತಿಳುವಳಿಕೆ ಆಗಲಿ, ಎಲ್ಲವನ್ನು ನಾವು ಕಲಿತದೆಲ್ಲ ಚೆಂದಾಗಿ ಇರುವಂತ ರೀತಿಯಿಂದ ಸ್ಟೋರ್ ಮಾಡಿ ಮಾಡ್ತಾ ಅನೇಕ ಸ್ಮರಣೆಗಳು ಬರ್ತವೆ. ಲೌಕಿಕ ವಿಷಯದಲ್ಲಿ ನಾವು ತಗೊಂಡ್ರು ಎಷ್ಟಿಷ್ಟು ನೆನಪು ನಮ್ಗೆ ಇದಾವೆ, ಅಂಡರ್ ಎಸ್ಟಿಮೇಟೆಡ್ ಎಷ್ಟು ನೆನಪು, ಎಷ್ಟು ವಾದ್ಯಗಳಾಗಲಿ, ಎಷ್ಟು ಸ್ವರಗಳಾಗಲಿ, ಎಷ್ಟು ಎಲ್ಲವೂ ನೆನಪಿಗೆ ತರ್ತಾನೆ ಇರ್ತಾನೆ. ಒಬ್ಬರು ನೋಡಿದ ತಕ್ಷಣ ಅವ್ರ ಹೆಸರು, ಅವ್ರು ಎಲ್ಲಿದ್ದಾರೆ, ಎಲ್ಲ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಆ ರೀತಿಯಿಂದ ದೇವರನ್ನು ಗೊತ್ತಾಗುತ್ತೆ. ಫಸ್ಟ್ ಲೌಕಿಕ ರೀತಿಯಲ್ಲಿ ನಮ್ಗೆ ಇವಾಗೆಲ್ಲ ಗೊತ್ತಾಗ್ತಾ ಇದೆ, ಇದು ದೇವರ ವಿಷಯದಲ್ಲಿ ಈ ರೂಪ, ದೇವರು ಇಲ್ಲಿ ಹೀಗೆ ಮಾಡ್ತಾನೆ, ಅಲ್ಲಿ ಹಾಗೆ ಮಾಡ್ತಾನೆ. ಈ ಒಂದು ಸ್ಮರಣೆಯನ್ನ ತಂದು ಕೊಡುವುದು ಆತ್ಮ ಅಂದ್ರೆ ಅಲ್ಲಿಂದ ನಮ್ಗೆ ಆ ಸಂತೋಷನೇ ಆಗತ್ತೆ. ನಮ್ಮ ನೆಂಟರನ್ನು ಬಂದಾಗ ನೋಡಿದಾಗ ನೀವು ಹೇಗಿದ್ದೀರಾ, ಇಲ್ಲಿದ್ದೀರಾ, ಅಲ್ಲಿ ಒಂದು ಬಂದ, ಇಫ್ ಯು ಫೈಂಡ್ ದ ರೂಟ್ ಅಂಡ್ ಕನೆಕ್ಷನ್ ಅವರ ರಿಲೇಶನ್ಶಿಪ್, ಎಷ್ಟು ಒಂದು ಸಂತೋಷ ಆಗತ್ತಲ್ಲ. ಇದೇ ದೇವರ ವಿಷಯದಲ್ಲಿನೂ ಅದೇ ಆಗತ್ತೆ. ಒಂದು ಸಜ್ಜನರು ಸೇರಿದಾಗ ದೇವರ ವಿಷಯದಲ್ಲಿ ಇವರು ಇದು ಹಾಗೆ ಹೀಗೆ ಹೀಗೆ ಮಾತಾಡ್ತಾ ಇದ್ದ ಆನಂದ ಆನಂದ ಬರುತ್ತೆ, ನೆನಪಿಂದ ತಟ್ಟಾ ಇರ್ತೇವೆ. ಸೊ ಅಲ್ಲಿ ಆನಂದ ಜ್ಞಾನ ಕೊಟ್ಟು, ಆನಂದ ಕೊಟ್ಟು ಲೌಕಿಕ ವಿಷಯದಲ್ಲಿ ನಾವು ಅದು ಒಂದು ಜ್ಞಾನ, ಲೌಕಿಕ ಜ್ಞಾನ ಕೊಟ್ಟು ಅದ ಮೂಲಕ ಆನಂದ, ಈ ನೆನಪಿನಿಂದ ಎಲ್ಲವೂ ಬರುತ್ತೆ. ಅನ್ಲೈಕ್ ದ ಅನಿಮಲ್ಸ್, ಅನಿಮಲ್ಸ್ ತರ ಇಲ್ಲ, ಹಂಗೆ ನಮಗೆ ನೆನಪು ಕೊಟ್ಟು ಆ ನೆನಪನ್ನ ಉಳಿಸಿ ಅದಕ್ಕೆ ಏನು ಮಾಡಬೇಕು. ಚಿಂತನ ಅಂದ್ರೆ ಬರೀ ಫಾಸ್ಟ್ ರೆಕಲೆಕ್ಷನ್ ಮಾತ್ರ ಇಲ್ಲ, ಮುಂದೆ ಏನು ಮಾಡಬೇಕು, ಹೇಗೆ ಸಾಧನೆ ಮಾಡಬೇಕು, ಯಾರು ಹೇಳ್ತಾರ ಅವ್ರಿಗೆ ಹೋಗಿ ಕೇಳ್ತೀವಿ ನಾವು ಪ್ರವಚನ ಅದೆಲ್ಲ ಹೋಗಿ ಕೇಳ್ತೀವಿ, ಅದು ಹೋಗೋದು, ದಟ್ ಪುಟ್ಸ್ ಅಸ್ ಇನ್ ಲಿಂಕ್ ವಿತ್ ಅದರ್ಸ್, ಹೀಗೆ 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 ಮಾಡಿ ವಿ ಪ್ಲಾನ್ ಫಾರ್ ಅವರ್ ಫ್ಯೂಚರ್ ಆಲ್ಸೋ. ಇದು ಕಲಿಬೇಕು, ಅದು ಕಲಿಬೇಕು, ಇದು ವ್ರತ ಮಾಡಬೇಕು, ನಾಳೆ ಈ ವ್ರತ ಮಾಡ್ಬೇಕು, ಎವ್ರಿಥಿಂಗ್. ಇದು ಎಲ್ಲದಕ್ಕೇನು ಅಲ್ಲಿ ತಂದು ಇಟ್ಟು ಮಾಡೋನು ಈ ಹಯಗ್ರೀವ ರೂಪ ಅಂತ ಅಲ್ಲಿಗೆ ಈ 14 ಉಪಾಸನೆಗಳನ್ನ ಹೇಳ್ತಾರೆ. ಈ 14 ಉಪಾಸನೆಗಳನ್ನ ಹೇಳಿ ಇಲ್ಲಿ ಇದ್ದಾನೆ ಭಗವಂತ, ಇಲ್ಲಿ ಇದ್ದಾನೆ 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 ಅಂತ ಬರೀ ತಿಳ್ಕೊಳ್ಳೋದಲ್ಲ, ಇವನನ್ನ ತೇಜೋಮಯ ಅಂತ ತಿಳ್ಕೋಬೇಕು. ಅದು ನಾವು ನೋಡಿದ್ದೀವಿ, ತೇಜೋಮಯ ಜ್ಞಾನರೂಪಿ ಅಂತ ತಿಳ್ಕೋಬೇಕು. ಅಮೃತಮಯ, ಅದೇ ತೇಜಸ್ ಎಲ್ಲಿ ಇರುತ್ತೋ, ದೀಪ ಎಲ್ಲಿ ಇರುತ್ತೋ, ಅದೇ ಜ್ಞಾನವೇ ಅಮೃತ. ಸೊ ತೇಜೋಮಯ ಅಮೃತಮಯ, ಇದು ಹೇಗೆ ಇದೆ ಇದಂದ್ರೆ ನಮ್ ತರ ಇಲ್ಲ, ಯಾಕಂದ್ರೆ ಮುಕ್ತರಿಗೇನು ಇದಿದೆ, ತೇಜೋಮಯತ್ವ ಅವ್ರಿಗೇನೆ ಇದೆ. ನಮ್ಮ ಜೀವ ಒಳಗೆ ತಕೊಂಡ್ರೆ ಆ ಜೀವವನು ತೇಜೋಮಯನಾಗಿದ್ದಾನೆ, ಅವನು ಅಮೃತಮಯನಾಗಿದ್ದಾನೆ. ಸೊ ಇದನ್ನ ಬೇರ್ಪಡಿಸಬೇಕು ಅಂತ ಬ್ರಹ್ಮ ಅಂತ ಕರೆಸಿದ್ದಾರೆ. ಬ್ರಹ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ ಅದು ಕಂಪ್ಲೀಟ್, ಇಟ್ ಇಸ್ ಫುಲ್ ಅಂಡ್ ಎನ್ಕಂಪಾಸಸ್ ಎವ್ರಿಥಿಂಗ್, ಅದ ಬ್ರಹ್ಮ ಅಂತ ಕರೀತಾರೆ. ತೇಜೋಮಯ ಅಮೃತಮಯ ಇದಂ ಬ್ರಹ್ಮ ಇದಂ, ಅದು ಮಾತಲ್ಲ ಬ್ರಹ್ಮ ಅಂದ್ರೆ ನಾವು ಮೋಕ್ಷಕ್ಕೆ ಹೋದಾಗ ನಮ್ಮ ಸ್ವರೂಪದಲ್ಲಿ ನಾವು ಬೃಹತ್ತಾವಾಗಿರ್ತೀವಲ್ಲ, ನಮ್ಮ ಕೊಡವನ್ನ ನಾವು ನಮ್ಮ ತುಂಬಿಸ್ಕೊಳ್ತೀವಿ. ಸೊ ಇನ್ ದಟ್ ಸೆನ್ಸ್ ವಿ ಆರ್ ಆಲ್ಸೋ ಬ್ರಹ್ಮ ತಾನೆ ಅಂತ ಹೇಳಿದ್ರೆ ಇಲ್ಲ, ಬ್ರಹ್ಮ ಮಾತ್ರ ಇಲ್ಲ, ಇದಂ ಸರ್ವಂ ಅಂತ ಹೇಳ್ತಾರೆ. ಸರ್ವಂ ಅಂದ್ರೆ ಎಲ್ಲವೂ ಇದು ಒಳಗೇನೆ ಇರುವಂತದ್ದು, ಇಟ್ ಈಸ್ ಆಲ್ ಇನ್ಕಂಪ್ಲೀಟ್, ಇಟ್ ಡಸಂಟ್ ನೀಡ್ ಎನಿಥಿಂಗ್ ಎಕ್ಸ್ಟರ್ನಲ್, ಈವನ್ ಆನಂದ ಎಲ್ಲವೂಗೇನು ಇದು ಒಳಗೆ ಇದೆ. ಸೊ ಇದಂ ಸರ್ವಂ, ಎಲ್ಲ ಕಡೆನೆ ಇರುವಂತದ್ದು ಅಂತ ಇದನ್ನ ಹೇಳ್ತಾರೆ. ಇದು ಇದ್ ಜೊತೆಯಲ್ಲಿ ನಾವು ನೋಡಿದ್ದೀವಿ ಅನಪರಂ ಅಬಾಹ್ಯಂ ಅನಂತರಂ ಅಂತ ಭಗವಂತನನ್ನ ಅನೇಕ ರೀತಿಯಿಂದ ಹೇಳ್ತಾರೆ. ಅದು ಹೇಳಿ ಇನ್ನೊಂದು ಹೇಳ್ತಾರೆ ಇಲ್ಲಿ. ಸೊ ಹೀಗೆ ಭಗವಂತನನ್ನ ಅನೇಕ ಅನೇಕ ಮುಖಗಳಿಂದ ಇವನು ಈ ಒಂದು ಹೈಗ್ರೀವ ಹೇಗೆಲ್ಲ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು 2-3 ವಿಷಯಗಳನ್ನ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ದೇವರನ್ನ ಹೇಗೆ ತಿಳ್ಕೋಬೇಕು. ಇವನೇ ಹೈಗ್ರೀವನ ಇಷ್ಟು ತನಕ ತೇಜೋಮಯ ಅಮೃತಮಯ ಬ್ರಹ್ಮ ಸರ್ವಂ ಅಂತ ತಿಳ್ಕೊಂಡಾಯ್ತು. ಇನ್ನು ಏನು ಅಂದ್ರೆ ಹೇಳ್ತಾರೆ, ಇವನಿಂದ ಆವೃತ್ತವಾದದ್ದು ಯಾವುದು ಇಲ್ಲ ಅಂತ ಡಬಲ್ ನೆಗೆಟಿವ್ ಹಾಕಿ ಹೇಳ್ತಾರೆ. ಅದು ಏನ್ ಹೇಳ್ತಾರೆ ಅಂದ್ರೆ ಬೇಸಿಕಲಿ ಇಂಗ್ಲಿಷ್ ಹೇಳ್ಬೇಕು ಅಂದ್ರೆ ಹೀಸ್ ಇನ್ಸೈಡ್ ಆಫ್ ಅದೇ ಅನೋರಣೀಯನ ಮಹತೋಮಹಿಯ ಅನ್ನೋ ಒಂದು ಥಾಟ್ ಅನ್ನ ಇಲ್ಲಿ ಹೇಳ್ತಾರೆ ಅವರು. ಇವನಿಂದ ಆವರಿಸಲ್ಪಡದಿರುವಂತ ವಸ್ತುಗಳೇ ಇಲ್ಲ, ಇವನಿಂದ ಪ್ರವೇಶಿಸಿದ ಇರುವಂತ ಒಂದು ಒಂದು ಅಣುವೂ ಇಲ್ಲ. ಸೊ ಇನ್ಸೈಡ್ ಎವ್ರಿಥಿಂಗ್ ಹಿ ಹ್ಯಾಸ್ ಪರ್ವೇಡೆಡ್, ಅದೇ ವ್ಯಾಪ್ತಿ ಸಂಧಿಯಲ್ಲಿ ಬಂದದ್ದೇ ಇದು ಹೇಳ್ತಾರೆ. ಎಲ್ಲದಲ್ಲಿನೂ ಒಳಗೆ 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 ಏನೋ ಇದ್ದು ಅಲ್ಲಿ ವ್ಯಾಪ್ತನಾಗಿ ಇದೇ ಲಕ್ಷಣದಿಂದ ಇದ್ದಾನೆ. ಹೊರಗೆ ಹೊರಗೆ ಬಿಗಸ್ಟ್ ಅಂದ್ರೆ ಇಲ್ಲಿ ಚತುರ್ಮುಖ ಹೇಳಿದ್ದಾರೆ, ಚತುರ್ಮುಖನಿಗೇನೂ ಮಿಗಿಲಾಗಿ ಅವನು ಅವನನ್ನೂ ನುಂಗುವನಾಗೆ ಇದ್ದಾನೆ ಭಗವಂತ, ಅಷ್ಟು ಮಾಡ್ಕೊಂಡಿದ್ದಾನೆ ಅಂತ ಈ ರೂಪವನ್ನ ವಿವರಣೆ ಮಾಡ್ತಾರೆ. ಇನ್ನು ಇದು ಇಲ್ಲಿ ಮಧುವಿದ್ಯೆ ಆಗತ್ತೆ. ಈ ವಿದ್ಯೆಯನ್ನ ದದೀಶಿ ಅಥರ್ವಣರು ಹಯಗ್ರೀವ ಒಂದು ಕುದುರೆಯ ಮುಖದಿಂದ ಒಂದು ಅಶ್ವಿನಿ ದೇವತೆಗಳಿಗೆ ಹೇಳಿಕೊಟ್ರು. ಇದನ್ನ ಒಂದು ಕಕ್ಷಿವಾ ನಂಬೋ ಋಷಿ ಅವನು ಇದನ್ನ ನೋಡಿದ, ಅವನು ಈ ಮಂತ್ರ ಇದೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ. ಅವನು ಕಕ್ಷಿವಾನಂ ಬೋರಿಸಿ ಇದೇ ಮಂತ್ರವನ್ನ ಇನ್ನೊಂದು ಹೈಗ್ರೀವಕ್ಕೆ ಇನ್ನೊಂದು ಅರ್ಥವು ಏನು ಅಂದ್ರೆ, ಆದಿಯಲ್ಲಿ ಇದೇ ವಿದ್ಯೆಯನ್ನ ಹೈಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ನಾರಾಯಣ ಹೈಗ್ರೀವ ರೂಪದಿಂದ ಇದೇ ವಿದ್ಯೆಯನ್ನ ಹೇಳಿಕೊಟ್ಟಿದ್ದಾನೆ. ಈ ಪರಂಪರೆಯನ್ನ ವಂಶಬ್ರಾಹ್ಮಣ ಅಂತ, ಇದು ಯಾರಿಗೆ ಬಂದಿತ್ತು, ಒಬ್ಬೊಬ್ಬರೊಬ್ಬರು ಅವರವರ ಶಿಷ್ಯಂದ್ರಿಗೆ ಹೇಳಿಕೊಟ್ಟ ಆ ವಂಶವನ್ನೇ, ಆ ವಂಶ ಋಷಿಗಳನ್ನ ಉಲ್ಲೇಖವು ಕಂಪ್ಲೀಟ್ ಆಗಿ ಅಲ್ಲಿ ಬಂದಿದೆ. 58 ಆ ವಂಶದಲ್ಲಿ ಬಂದಿರುವಂತ ವಂಶಬ್ರಾಹ್ಮಣ ಅಂತ, ಐ ಥಿಂಕ್ 58 ಅವರನ್ನು, ಆ ಋಷಿಗಳ ಹೆಸರುಗಳನ್ನು ಆ ವಂಶ ಹೇಳಿದ್ದಾರೆ. ಇದು ಹೇಳಿದ ಮೇಲೆ ಇನ್ನು ಎರಡು ಋಷಿಗಳು, ಒಂದು ಅವ್ರ ಹೆಸರು ಉಲ್ಲೇಖ ಆಗಿಲ್ಲ, ಇನ್ನೊಂದು ಋಷಿ ಬಂದು ಭರದ್ವಾಜ. ಇವರು ಈ ಮಂತ್ರವನ್ನ ಕಂಡು, ಈ ಮಂತ್ರ ಕಂಡಾಗ ಅವರಲ್ಲಿ ಸ್ವಲ್ಪ ಈ ಮಂತ್ರದಲ್ಲಿ ಕೆಲವು ಅಂಶಗಳನ್ನ ಅವರು ನೋಡಿದ್ರಂತ. ಏನ್ ಅಂಶ ಅಂದ್ರೆ ಹೇಳ್ತಾರ, ಒಬ್ರು ಬಂದು ನೋಡಿದ್ರಂತ, ಒಂದು ಋಷಿ ಬಂದು ಪುರುಷ ಅಂತ ನೋಡಿದ್ರಂತೆ, ಮತ್ತು ಇನ್ನೊಂದು ಋಷಿ ಭರದ್ವಾಜರ್ ಬಂದು ಏನನ್ನ ನೋಡಿದ್ರು ಅಂದ್ರೆ, ಇವನೇ ರೂಪಂ ಪ್ರತಿರೂಪ ಬಹು ಅಂತ, ಎಲ್ಲ ಒಂದು ಜೀವನ ಒಳಗೇನು ಬಿಂಬರೂಪನಾಗೆ ಈ ಭಗವಂತನೇ ಹೈಗ್ರೀವ ಬಿಂಬನಲ್ಲೇ ಇದ್ದಾನೆ. ಬಿಂಬನದಲ್ಲೇ ಇರುವಂತ ಅಂದ್ರೆ ಪ್ರತಿ ಒಬ್ಬರಿಗೇನು ಹೇಗೆ ಬಿಂಬರೂಪ ಇದೆಯೋ ಹಾಗೆ ಆ ಬಿಂಬರೂಪದಲ್ಲಿ ಪ್ರತಿ ನಮಗೆ ಆದಂತ ಒಂದು ಹೈಗ್ರೀವ ರೂಪವು ಇದೆ ಎಂಬುದನ್ನ ಈ ಒಂದು ಭರದ್ವಾಜರು ಅದು ನೋಡಿದ್ರು ಅಂತ ಬರುತ್ತೆ. ಪುರುಷ ಶಬ್ದದ ಅರ್ಥ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಕೃಷ್ಣಾರ್ಪಣ ಮಸ್ತು.